హయగ్రీవం చిదానంద విగ్రహం సదనుగ్రహం దశగ్రీవచ్ఛిదం శాపాన్ మణిగ్రీవ విమోచనం స్వనామగ్రహణాదేవానిరస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసరణసే ఉత్తుంగవాక్తరంగాయ మధ్వదుగ్ధాబ్ధయే నమః. గురుమఖిల గుణజ్ఞం సద్గుణైకాధివాసం శమదమ పరినిష్టం సత్వనిష్టం వరిష్టం సకల సుజనశిష్టం నిత్య నిర్ధూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ పజతాం కల్పవృక్షాయ నమతాం కామధేనవే. నీలాకరాచ్యుత అనంత లీలా గోపాల పాలితాన్ విద్యాపయోనిధీన్ వందే బ్రహ్మ విద్యాగురున్ మమ. బ్రహ్మచర్య హరిప్రీతి సువిద్యా వాదశారిన ఇష్టదాన్ కష్టహర్తృన్న విద్యామాన్యాన్ మునీన్ నమః. వాదిరాజపతద్వంద్వ వారియాసక్త మానసాన్ విశ్వప్రియ గురూన్ వందే మందోహం దేవి శుద్ధయే. సత్యం సత్యం పునఃసత్యం విష్ణుతీర్థప్రసాదతః సర్వే కామాః భవంతే వాశపథో బింబసన్నిధౌ. చింతామణిం సభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. అజ్ఞానతిమిరచ్ఛేదం బుద్ధిసంపత్ప్రదాయకం విజ్ఞాన విమలం శాంతం విజయాఖ్యగురుం భజే శ్రీగురుభ్యో నమః. హరి ఓం. వాజరాజగురు సార్వభౌమరు ముందే హేళతారు. ఉత్పాతచకితాః గోపాః కృష్ణసందర్శనార్థినః పురోధాయ యయూ రామం శేషమార్గగతా ఇవ. ఇత్త కృష్ణ నీరిగె ధుముకిద్దానే ನೀರಲ್ಲಿ ತಿರುಗಾಡ್ತಾ ಇದ್ದಾನೆ. ನೀರಲ್ಲಿರತಕ್ಕಂಥ ಕೃಷ್ಣನನ್ನ ಸರ್ಪ ಕಟ್ಟಿ ಹಾಕಿ ಹರಿವಂಶದಲ್ಲಿ ಚೆನ್ನಾಗಿ ಬರು ಅಂದರೆ ಸರ್ಪಕ್ಕೆ ಬಂಧಿತನ ಸರ್ಪದಿಂದ ಬಂಧಿತನಾದಂತೆ ಕೃಷ್ಣ ಇದ್ಬಿಟ್ಟ. ಸರ್ಪ ಬಂಧಿಸಿ ಕೃಷ್ಣನ ಎಲ್ಲ ಅಂಗಗಳಲ್ಲಿ ಕಚ್ಚಿ 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 ಇಡ್ತಾ ಇದೆ. ಕೃಷ್ಣ ಮೂರ್ಛಾಕ್ರಾಂತನಾದಂತೆ ಇದ್ದಾನೆ. ಅಂಥ ಕಾಲಕ್ಕೆ ಎಲ್ಲರೂ ದುಃಖ ಪಡ್ತಾ ಇದ್ದಾರೆ. ಆ ತಟದಲ್ಲಿರ್ತಕ್ಕಂಥವ್ರು ಎಲ್ಲ ಗೋಪ ಬಾಲಕರು ಅಳ್ತಾ ಇದ್ದಾರೆ. ಆಕಳುಗಳು ಕರುಗಳು ಎಲ್ಲ ಕಣ್ಣಲ್ಲಿ ನೀರು ಹಾಕ್ತಾ ಇವೆ. ಕೃಷ್ಣನಿಗೆ ಹೀಗಾಯಿತು. ಯಾಕೆ? ಕೃಷ್ಣ ಅಂದ್ರೆ ಯಾರು? ಎಲ್ಲರ ಹಿತೈಷಿ. ಎಲ್ಲರ ಹಿತೈಷಿಗೆ ಹೀಗಾಯಿತಲ್ಲ, ಸರಿಯಾದ ಅದೇ ಹೊತ್ತಿನಲ್ಲಿ ಇಲ್ಲಿ ಬಲರಾಮ ಬಂದಿದ್ದಿಲ್ಲ. ಈ ಸಲ ಕೃಷ್ಣ ಬಲರಾಮ ಇಲ್ಲದ ನೋಡಿಕೊಂಡು ತಾನು ಒಬ್ಬನೇ ಬಂದಿದ್ದ. ಇಲ್ಲಿ ಬಲ್ಲಿ ಬಲರಾಮ ಗೋಕುಲದಲ್ಲಿ ಇದ್ದಾನೆ, ಬೃಂದಾವನದಲ್ಲಿ. ಅಲ್ಲಿ ಉತ್ಪಾತಗಳಾಗ್ತಾ ಇವೆ, ದುಷ್ಯಗುಣಗಳೆಲ್ಲ ಕಾಣಿಸ್ತಾ ಇವೆ. ಉತ್ಪಾತ ಚಕಿತಾಹ ಗೋಪಾಹ. ಅಲ್ಲಿ ವಿಶೇಷವಾಗಿರತಕ್ಕಂಥ ಏನೋ ಭೀಕರವಾದಂಥ ತೊಂದರೆ ಆಗ್ತಾ ಇದೆ ಎಂಬುದು ಸೂಚನೆ ಬರ್ತಾ ಇದೆ ಎಲ್ಲರಿಗೂ. ಆವಾಗ ಎಲ್ಲರೂ ಭಯಗೊಳ್ತಾ ಇದ್ದಾರೆ ಕೃಷ್ಣನಿಗೇನಾಯಿತು ಅಂತ ಹೇಳಿ. ಅವರೆಲ್ಲರೂ ಬಲರಾಮನನ್ನ ಮುಂದಿಟ್ಟುಕೊಂಡು ಹೊರಡ್ತಾ ಇದ್ದಾರೆ. ಪುರೋಧಾಯ ಯಯೂ ರಾಮಂ ಶೇಷ ಮಾರ್ಗ ಗತ ಇವ. ಗರುಡ ಮಾರ್ಗ ಶೇಷ ಮಾರ್ಗ ಅಂತ. ಶೇಷ ಮಾರ್ಗದಲ್ಲಿ ಆ ಶೇಷ ದೇವರನ್ನ ಮುಂದಿಟ್ಟುಕೊಂಡು ಹೋಗ್ತಾರಲ್ಲ, ಅದೇ ಥರ ಬಲರಾಮ ದೇವರನ್ನ ವಿಶೇಷವಾಗಿ ಮುಂದಿಟ್ಟುಕೊಂಡು ಹೋಗ್ತಾ ಇದ್ದಾರೆ. ನಂತರ ವ್ರಜಾಮ ವ್ರಜ ಗೋಪಾಲಃ. ಇಲ್ಲಿ ವ್ಯಾಖ್ಯಾನಕಾರ ಚೆನ್ನಾಗಿ ಹೇಳ್ತಾರೆ ಹಿಂದಿನ ಶ್ಲೋಕಕ್ಕೆ ವಿಶೇಷವಾಗಿ. ಮೋಕ್ಷದಂತೃಣ ಮಾರ್ಗದ್ವಯಂ ಗರುಡ ಮಾರ್ಗ ಶೇಷ ಮಾರ್ಗ ಇತಿ, ತತ್ರ ಶೇಷ ಮಾರ್ಗ ಗಾಮಿನಃ ಶೇಷಂ ವಿರೋಧಾಯ ಗಚ್ಚಂತಿ ಇತಿ ಪ್ರಮೇಯಸ್ಯ ಶ್ರುತಿಸಿದ್ಧತ್ವಾತ್ ಬಲಭದ್ರಸ್ಯಾಪಿ ಶೇಷತ್ವಾದಿತಿ ಭಾವಃ. ಹೇಳ್ತಾ ಇದ್ದಾರೆ ಮೋಕ್ಷದಂತೃಣ, ಮೋಕ್ಷಕ್ಕೆ ಹೋಗತಕ್ಕಂಥವರಿಗೆ ಮಾರ್ಗದ್ವಯಂ ಎರಡು ಮಾರ್ಗವಿದೆ, ಗರುಡ ಮಾರ್ಗ ಶೇಷ ಮಾರ್ಗ ಇತಿ, ಗರುಡ ಮಾರ್ಗ ಶೇಷ ಮಾರ್ಗ. ತತ್ರ ಶೇಷ ಮಾರ್ಗಗಾಮಿನಃ, ಅಲ್ಲಿ ಶೇಷ ಮಾರ್ಗದಲ್ಲಿ ಹೋಗತಕ್ಕಂಥವರು ಶೇಷಂ ಪೂರ್ವೋಧಾಯ ಗಚ್ಚಂತಿ ಇತಿ ಪ್ರಮೇಯಸ್ಯ, ಶೇಷದೇವರನ್ನೇ ಮುಂದಿಟ್ಟುಕೊಂಡು ಹೋಗ್ತಾರೆ ಎಂಬ ಪ್ರಮೇಯವು ಶ್ರುತಿ ಸಿದ್ಧತ್ವ ಅದು ಶ್ರುತಿಯಿಂದ ಸಿದ್ಧವಾದ್ದರಿಂದ ಬಲಭದ್ರಸ್ಯಾಪಿ ಶೇಷತ್ವಾದಿತಿ ಭಾವ. ಬಲರಾಮನಾದರೂ ಶೇಷದೇವರಾದ್ದರಿಂದ ಅವರ ಮುಂದಿಟ್ಟುಕೊಂಡೇ ಬಂದರು. ಅಂದರೆ ಏನು ಹೇಳ್ತಾ ಇದ್ದಾರೆ, ಸ್ವೋತ್ತಮ ಪ್ರವೇಶದ್ವಾರ ಶೇಷ ಮಾರ್ಗ ಗರುಡ ಮಾರ್ಗಾಭ್ಯಾಂ ಗತಾನಾಂ ಅಂತ ಅನೇಕ ಪ್ರಮಾಣಗಳಿವೆ, ಅದನ್ನು ಹೇಳ್ತಾ ಇದ್ದಾರೆ. ಬ್ರಜಾಮ ಬ್ರಜಗೋಪಾಲ ಯಮುನಾ ಅಮುನಾಧ್ವನ ಪದಾನಿ ಪತಿಕೃಷ್ಣಸ್ಯ ಲಕ್ಷ್ಯಂತೆ ಲಕ್ಷ್ಮಣೇ ಸಹ. ಅಲ್ಲಿ ವಿಶೇಷವಾಗಿ ಹೇ ಬೃಂದಾವನದ ಗೋಕುಲದ ಗೋಪರೆ ಹೋಗೋಣ, ಈ ಮಾರ್ಗವನ್ನು ಹಿಡಿದು ಹೋಗೋಣ. ಯಾವ ಮಾರ್ಗ ಹಿಡಿದು ಹೋಗೋಣ ಅಂತ ಹೇಳ್ತಾ ಇದ್ದಾರೆ, ಯಾವ ಹಾದಿಯಲ್ಲಿ ಕೃಷ್ಣನ ಪಾದಗಳು ಅದರ ಲಕ್ಷಣಗಳಿಂದ ಕೂಡಿಕೊಂಡಿವೆಯೋ ಆ ವಿಶೇಷವಾಗಿರತಕ್ಕಂಥ ಲಕ್ಷಣಗಳಿರ್ತಕ್ಕಂಥ ಪಾದಗಳಿಂದ ಕೂಡಿದ ಚಿಹ್ನೆಗಳೆಲ್ಲೇ ಯಾವ ಮಾರ್ಗದಲ್ಲಿ ಕಾಣಿಸ್ತಾ ಇದೆಯೋ ಆ ಮಾರ್ಗದಲ್ಲಿ ಹೋಗೋಣ. ಅರಕ್ಕೆ ಹೇಳ್ತಾ ಇದ್ದಾರೆ ಅವರೇನೋ ಮುಂದಕ್ಕೆ ಹೊರಡ್ತಾ ಇದ್ದಾರೆ, ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ ಕೃಷ್ಣ ಹೋದ ಅಂತ ಹೇಳಿ ಅವನ ಪಾದಗಳ ಗುರುತೇ ಅವನ ಮಾರ್ಗವನ್ನು ತೋರ್ತಾ ಇದೆ. ಅವನ ಪಾದಗಳ ಗುರುತೇ ಅವನ ಮಾರ್ಗವನ್ನು ತೋರ್ತಾ ಇದೆ. ಆದರೆ ಅಷ್ಟು ಜನ ಓಡಾಡಿದಾಗ, ಅಷ್ಟು ಜನ ಗೋಪರು ಅಷ್ಟು ಆಕಳುಗಳು ಎಲ್ಲ ಓಡಾಡಿದಾಗ ಅಲ್ಲಿ ಭಗವಂತನ ಪಾದವನ್ನು ಗುರುತು ಹಿಡಿಯೋದು ಹೇಗೆ, ಆ ಲಕ್ಷಣಗಳನ್ನು ಗುರುತು ಹಿಡಿಯೋದು ಹೇಗೆ ಅಂದರೆ ಯಾರಾದರೆ ದೇವರ ಪಾದವನ್ನು ಆ ಲಕ್ಷಣಗಳನ್ನು ನೋಡಿ 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 ಹೃದಯದಲ್ಲಿ ದೃಢ ಮಾಡಿಕೊಂಡಿದ್ದಾರೋ ಅವರಿಗೆ ಅದನ್ನು ಗುರುತು ಹಿಡಿಯಲಿಕ್ಕಾಗುತ್ತೆ, ಇಲ್ಲದ್ರೆ ಗುರುತು ಹಿಡಿಯಲಿಕ್ಕಾಗಲ್ಲ. ಆದ್ದರಿಂದ ಯಾರು ದೇವರ ಪಾದವನ್ನು ಸೇವಾ ಮಾಡುತ್ತಾರೋ ಅವರಿಗೆ ಆ ಮಾರ್ಗ ಸುಲಭ. ಅದಕ್ಕೆ ಹೇಳ್ತಾರೆ ಧ್ವಜ ವಜ್ರ ಅಂಕುಶ ಪದ್ಮ ಮೊದಲಾದ ರೇಖೆಗಳೆಲ್ಲ ಇವೆ. ಇತ್ತಂ ವಿಮರ್ಶತಃ ಪ್ರಾಪ್ತಾನ್ ದೃಷ್ಟ್ವಾ ಸ್ವಾನ್ ಸರ್ಪಮೂರ್ಧ್ನಿ ಸಹ ನನರ್ಥ ಕಿಲ ನರ್ನರ್ತಿ ಹೃದಾಗಮನೇನ ಕಹ. ವಿಶೇಷವಾಗಿ ಹೇಳ್ತಾ ಇದ್ದಾರೆ ತನ್ನವರು ಬಂದದ್ದನ್ನು ನೋಡಿ ಕೃಷ್ಣ ಕಾಲಿಯನ ಹೆಡೆಗೆ ಹಾರಿ ಅಲ್ಲಿ ಕುಣಿಲಿಕ್ಕೆ ಶುರು ಮಾಡ್ತಾರೆ. ಅವ್ರು ಹೇಳ್ತಾರೆ ಆಪ್ತರು ಬಂದರೆ ಯಾರು ಕುಣಿಯಲ್ಲ, ನಮ್ಮವ್ರು ಬಂದರು ಅಂದು ಕುಣಿತಾರಲ್ಲ ಸಂತೋಷದಿಂದ, ಹಾಗೆ ಕೃಷ್ಣ ಕುಣದ. ಹೇಳ್ತಾ ಇದ್ದಾರೆ ವಿಶೇಷವಾಗಿರತಕ್ಕಂಥ ಇಲ್ಲಿ ಇನ್ನೊಂದು ವಿಶೇಷವಿದೆ. ಎಲ್ಲರೂ ಬರ್ತಾರೆ, ಬಂದ ಮೇಲೆ ಕೃಷ್ಣ ಹಾಗೆ ನೀರಲ್ಲಿ ನೀರು ಸ್ಪಷ್ಟವಾಗಿದೆ, ಸ್ಫಟಿಕದಂತೆ ಇದೆ ಕೃಷ್ಣ ಕಾಣ್ತಾ ಇದ್ದಾನೆ ನೀರಲ್ಲಿ. ನಾಗನ ಬಂಧದಲ್ಲಿ ಸಿಕ್ಕಾಕೊಂಡಿದ್ದಾನೆ, ಸಿಕ್ಕಾಕೊಂಡವನಂತೆ ಇದ್ದಾನೆ. ಎಲ್ಲರೂ ತುಂಬ ದುಃಖ ಪಡ್ತಾ ಇದ್ದಾರೆ. ನಂದಗೋಪಾದಿಗಳು ನೀರಿಗೆ ಹಿಡಿಲಿಕ್ಕೆ ನೋಡ್ತಾ ಇದ್ದಾರೆ, ಏನಾದರೂ ಸರಿ ಹೋಗೋಣ ಸಾವಿದ್ರೂ ಪರವಾಗಿಲ್ಲ. ಆವಾಗ ಎಲ್ಲರನ್ನು ತಡೀತಾರೆ ಬಲರಾಮದೇವ್, ಬೇಡ ಕೃಷ್ಣನ್ಗೇನಾಗಿಲ್ಲ ಅಂತ ಹೇಳಿ, ಹೇ ಕೃಷ್ಣ ಸಾಕಯ್ಯ ನಾಟಕ ಹೇಳು. ಆವಾಗ ಕೃಷ್ಣ ವಿಶೇಷವಾಗಿ ಒಂದು ಸಲ ಮೈ ಮುರಿದರೆ, ಮೈ ಝಾಡಿಸಿದ, ಆವಾಗ ಆ ಸರ್ಪದ ಮೈಯೆಲ್ಲ ಪುಡಿ ಪುಡಿ ಆಯಿತು. ತಾನು ಮೇಲಕ್ಕೆ ಹಾರತಾ ಇದ್ದಾನೆ ಫಣಗಳಿಗೆ. ಫಣದ ಮೇಲೆ ವಿಶೇಷವಾಗಿ ನನ್ನರ್ಥ ಕಿಲ ನರ್ತನ ಮಾಡಿದ ಕೃಷ್ಣ ಅಂತ ಹೇಳ. ಸರತ್ನ ಕೃಷ್ಣ ಹಿ ಫಣ ಗಣೇಶು ನನರ್ಥ ಕೃಷ್ಣ ಕಿಲ ಲೋಕವಂದ್ಯ ಪದಂ ಗರುತ್ಮತ್ ಕರ ಮುಖ್ಯ ದೈವಮಿವ ಔಷಧಂ ತದ್ದಮನೆ ವಿಧಿತ್ಸನ್ನ. ಇಲ್ಲಿ ಹೇಳ್ತಾ ಇದ್ದಾರೆ ಕೃಷ್ಣ ಲೋಕವಂದ್ಯ, ಆ ಕಾಳಿಯನ ರತ್ನಗಳಿಂದ ಕೂಡಿದಂಥ ಕಾಳಿಯನ ಹೆಡೆಯ ಪ್ರದೇಶಗಳಲ್ಲಿ ಕುಣಿತಾ ಇದ್ದಾನೆ. ಅಲ್ಲಿ ವಿಶೇಷವಾಗಿ ಸರ್ಪವನ್ನ ದಮನ ಮಾಡುವುದು ಗರುಡ, ಹೇಗಿತ್ತುದು ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಕಾಳಿಯನನ್ನ ಮರ್ದನ ಮಾಡ್ತಾ ಬರ್ತಾ ಇದ್ದಾನೆ ಕೃಷ್ಣ. ಅಲ್ಲಿ ಹೇಳ್ತಾ ಇದ್ದಾರೆ ಸ್ಕಂಧಾದಿರೂಢಸ್ಯ ಕೃಷ್ಣಸ್ಯ ಪಾದಯೋ ಗರುಡ ಕರಗತತ್ವಾದಿತಿ ಭಾವ. ಗರುಡ ದೇವರು ದೇವರನ್ನ ಹೊತ್ಕೊಂಡು ತಿರುಗುವಂತ ಮಹಾಭಾಗ್ಯ ಪಡೆದಿದ್ದಾರೆ. ದೇವರು ಗರುಡ ದೇವರು ಹೆಗಲಲ್ಲಿ ಕೂತಾಗ ಕೈಗಳಲ್ಲಿ ದೇವರ ಪಾದ ಇದೆ, ಅದನ್ನ ಇಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಸರ್ಪದ ಔಷಧಕ್ಕೆ ವಿಷಕ್ಕೆ ಯಾವುದು ಮದ್ದು ಅಂದ್ರೆ ಗರುಡ, ಸರ್ಪಕ್ಕೆ ಮದ್ದು ಗರುಡ. ಅದಕ್ಕೆ ಹೇಳ್ತಾ ಇದ್ದಾರೆ ಆ ದೇವರ ಪಾದ ಯಾವಾಗೂ ಗರುಡನ ಕೈಲೇ ಇತ್ತಲ್ಲ, ಆ ಪಾದ ಸ್ಪರ್ಶ ಆದ ಕೂಡಲೇ ಗರುಡನ ಅನುಗ್ರಹ ಅಂದ್ರೆ ಗರುಡನ ವಿಶೇಷ ಪಾದಕ್ಕೆ ಅಲಂಕಾರವಾಗಿರತಕ್ಕಂಥ ಕೈಗಳಿಗೆ ಅಲಂಕಾರವಾಗಿರತಕ್ಕಂತಹ ದೇವರ ಪಾದ ವಿಶೇಷವಾಗಿ ಅವನ ತಲೆ ಮೇಲೆ ಬಿದ್ದ ಕೂಡಲೇ ವಿಷ ಪರಿಹಾರ, ಗರುಡನಿಂದ ವಿಷ ಪರಿಹಾರ ಅದನ್ನು ಹೇಳ್ತಾ ಇದ್ದಾರೆ ವ್ಯಾಖ್ಯಾನಕಾರರು. ಗರುಡ ಸ್ಮರಣ ಮಾತ್ರೇನ ವಿಷ ಪರಿಹಾರೋ ಜಾಯತೆ ಕಿಲ, ಕಿಂ ಪುನಃ ಗರುಡ ಕರ ಸ್ಪರ್ಶಿ ಕೃಷ್ಣಪಾದ ಸಂಬಂಧೇನ ಇತಿ ಭಾವ. ಇದಕ್ಕೆ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಗರುಡ ದೇವರ ಸ್ಮರಣೆಯಿಂದಲೇನೆ ವಿಷ ಪರಿಹಾರ ಆಗುತ್ತೆ ಗರುಡ ಮಂತ್ರದಿಂದ. ಇನ್ನ ಗರುಡನ ಕರ ಸ್ಪರ್ಶ ಆದಂತಹ ಪಾದ ಕೃಷ್ಣಂದು, ಅದರ ಸ್ಪರ್ಶ ಆದ್ರೆ ವಿಷ ಹೋಗಲ್ಲೇನಯ್ಯಾ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಗರುಡ ಮಂತ್ರದಲ್ಲಿ ಗರುಡ ದೇವರ ಮೂಲಕ ವಿಷ ಪರಿಹಾರ ಮಾಡುವುದು ಇವನೇ ಗರುಡ ನಾಮಕ. ಆದರೆ ಕಾವ್ಯದ ಒಂದು ಶೈಲಿಯಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ ವಿಶೇಷವಾಗಿ ಆ ಗರುಡ ದೇವರ ಹೆಸರೇ ವಿಷವನ್ನ ಪರಿಹಾರ ಮಾಡುತ್ತೆ, ಇನ್ನು ಗರುಡ ದೇವರ ಕೈಯಲ್ಲಿ ಸದಾ ಇರತಕ್ಕಂಥ ಕೃಷ್ಣನ ಪಾದ ಅದು ವಿಷ ಪರಿಹಾರಕ ಎಂಬುದನ್ನ, ಅಂದ್ರೆ ವಿಷವನ್ನ ಪರಿಹಾರ ಮಾಡತಕ್ಕಂಥ ಔಷಧಿಯಾಗಿತ್ತು ಕೃಷ್ಣನ ಒಂದು ವಿಶೇಷವಾಗಿರತಕ್ಕಂಥ ಪದ. ಪದಂ ಗರುತ್ಮತ್ ಕರ ಮುಖ್ಯ ದೈವಮಿವ ಔಷಧಂ ತದ್ದಮನೆ ವಿಧಿತ್ತನ್. ಅವನ ದಮನ ಮಾಡಲಿಕ್ಕೆ ಔಷಧವನ್ನ ಬಳಸ್ತಾ ಇದ್ದ, ತನ್ನ ಪಾದವನ್ನೇ ಔಷಧವನ್ನಾಗಿ ಕೃಷ್ಣ ಬಳಸಿದ. ನಂತರ ಉನ್ನೀಯ ಕಾಳಿಯ ಫಣೀಂದ್ರ ವಿರಾಜಿ ಪುಚ್ಛಂ ಖಿನ್ನಂ ಮಮದ್ದ ವಿಷದೂಷಿತಮಸ್ಯ ವಕ್ತ್ರಂ ತಸ್ಯಾಂತರಾಶ್ರಿತಮಶೇಷ ಅಶೇಷಂ ಅಸಾವಸಹ್ಯಂ ನಿಷ್ಕಾಸಯನ್ನಿವ ವಿಷಂ ವಿನತಾನನೇನ. ಇಲ್ಲಿ ಹೇಳ್ತಾ ಇದ್ದಾರೆ ಕಾಳಿಯನನ್ನು ಮಥನ ಮಾಡಲಿಕ್ಕೆ ಕೃಷ್ಣ ತೊಡಗಿದಾಗ ಹೇಗೆ ಮಥನ ಮಾಡಿದ ಎಂಬುದನ್ನು ಹೇಳ್ತಾರೆ. ಅವನ ಪುಚ್ಛವನ್ನು ಮೇಲಕ್ಕೆ ಹಿಡ್ದ, ತಲೆಯನ್ನ ಕೊಟ್ಲಿಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಅಂತ ಹೇಳ್ತಾ ಇದ್ದಾರೆ ಉನ್ನೀಯ ಕಾಳಿಯ ಫಣೀಂದ್ರ ವಿರಾಜಿ ಪುಚ್ಛಂ. ಹೊಳೆಯುವಂಥ ಆ ಬಾಲ ಹೊಳಿತಾ ಇರುತ್ತೆ ನುಣುಪಾಗಿ, ಅದನ್ನ ಹಿಡ್ಕೊಂಡ ವಿಷದೂಷಿತವಾಗಿರುತ್ತೆ. ವಿಷದೂಷಿತ ಮತ್ಸ್ಯ ವಕ್ತ್ರಂ ಖಿನ್ನಂ ಮಮರ್ಧ, ಖಿನ್ನವಾಗಿತ್ತು, ತುಂಬಾ ವ್ಯಥೆಗೆ ಒಳಗಾಗಿತ್ತು ಮುಖ. ಅದನ್ನ ಚೆನ್ನಾಗಿ ಹೊಡಿತಾ ಇದ್ದಾನೆ. ಅದರೊಳಗಿತ್ತು ತಸ್ಯ ಅಂತರಾಶ್ರಿತಂ ಅಶೇಷಂ ಅಸೌ ಅಸಹ್ಯಂ. ಆ ಬಾಯಿಯಲ್ಲೇ ತುಂಬಿತ್ತು ಏನು ವಿಷ, ಅಸಹ್ಯವಾಗಿರತಕ್ಕಂಥ ವಿಷ ತುಂಬಿತ್ತು. ಅದನ್ನ ವಿಶೇಷವಾಗಿ ಅವನ ಮುಖದಿಂದ ಹೊರಗೆ ಹಾಕುವನಂತೆ ಹೊಡಿತಾ ಇದ್ದ. ಬಡಿತಾ ಇದ್ದರೆ ವಿಶೇಷವಾಗಿ ಆ ವಿಷವೆಲ್ಲ ಹೊರಗೆ ಬರಲು ಶುರುವಾಯಿತು. ಅಂದರೆ ಹೇಳುತ್ತಾರೆ, ಕೃಷ್ಣ ಕಾಳಿಯನ ಮುಖವನ್ನ ಹಾಕಿ ತೊಳೆದ್ನಲ್ಲ ಯಾಕೆ ದ್ವೇಷದಿಂದ, ಅಂದರೆ ಇಲ್ಲ ಆ ವಿಷ ಹೊರಬರಲಿ, ವಿಷ ಹೊರಬರಲಿ ಅಂತ ಕೃಷ್ಣ ತುಳಿದ ಅಷ್ಟೇ ಹೊರತು ಕಾಳಿಯನ ಮೇಲೆ ದ್ವೇಷದಿಂದ ಅಲ್ಲ, ನುಯಿಸ್ಬೇಕು ಅಂತಲ್ಲ. ಅರ್ಗಡ್ತಾರೆ ವಿನತ ಆನನೇನ, ಯಾವುದು ಹೆಡೆ ಇತ್ತು ಅದು ಬಗ್ಗಿತ್ತು, ಕೃಷ್ಣನ ಕಾಲ ಬಿದ್ದ ಕೂಡಲೇ ಬಗ್ಗಿತ್ತು, ಅದರಿಂದ ವಿಷವನ್ನ ತೆಗೀಲಿಕ್ಕೆ ಕೃಷ್ಣ ಶುರು ಮಾಡಿದ ಅಂತ ಹೇಳ್ತಾ ಇದ್ದ. ಅಂದ್ರೆ ಭಗವಂತ ಭಕ್ತರಲ್ಲಿ ದೋಷ ಇದ್ದರೆ ಅವರಿಗೆ ವಿಶೇಷವಾಗಿ ಪರಿಹಾರ ಮಾಡುತ್ತಾನೆ, ಪರಿಹಾರ ಮಾಡಲಿಕ್ಕೆ ಶಿಕ್ಷೆ ಕೊಡ್ತಾನೆ. ಶಿಕ್ಷೆ ಕೊಟ್ಟಾಗ ಅದು ಅವರನ್ನು ನೋಯಿಸಬೇಕು ಅಂತಲ್ಲ, ಆ ದೋಷವನ್ನು ತೆಗಿಬೇಕು ಅಂತಷ್ಟೆ, ಇನ್ನೊಂದಲ್ಲ. ನಮ್ಮಲ್ಲೂ ಅನೇಕ ತೆರೆದ ವಿಷಯಗಳು ಕೂತಿರುತ್ತೆ. ಕಾಳಿಯನಿಗೆ ಬಾಯಲ್ಲಿ ವಿಷ, ನಮಗೆ ಬಾಯಲ್ಲೂ ವಿಷ, ಇನ್ನೊಬ್ಬರನ್ನು ನೋಯಿಸುವ ವಿಷ ನಮ್ಮ ಬಾಯಲ್ಲಿರುತ್ತೆ, ಮನಸ್ಸಲ್ಲೂ ವಿಷ, ಇನ್ನೊಬ್ಬರನ್ನು ನೋಯಿಸುವ ವಿಷ ಬಾಯಲ್ಲಿ, ಮನಸ್ಸಲ್ಲಿ, ತಲೆ ಎಲ್ಲ ಕಡೆ ಸರ್ವಾಂಗಗಳಲ್ಲಿ ವಿಷ ಹೊತ್ತಿದ್ದೇವೆ. ಕಾಳಿಯ ನಮಗಿಂತ ಎಷ್ಟೋ ಉತ್ತಮ, ಕೇವಲ ಬಾಯಲ್ಲಿ ಮಾತ್ರ ವಿಷ ಹೊತ್ತಿದ್ದ. ಇಲ್ಲಿ ನಾವು ಹಾಗಲ್ಲ, ಸರ್ವಾಂಗಗಳಲ್ಲಿ ವಿಷಗಳನ್ನು ಹೊತ್ತಿದ್ದೇವೆ. ಅದ ಕೃಷ್ಣನನ್ನ ಪ್ರಾರ್ಥನೆ ಮಾಡಬೇಕು, ಸ್ವಾಮಿ ಅಲ್ಲಿ ವಿಷವನ್ನು ತೆಗೆದಂತೆ ನನ್ನ ವಿಷವನ್ನು ನೀನು ಪರಿಹಾರ ಮಾಡಬೇಕು. ಇನ್ನು ಮುಂದೆ ಹೇಳ್ತಾರೆ, ಸದಂದ ಶೋಕಸ್ಯ ಮುಖಂ ವಿಭಿಂದನ್ ತದೀಯ ಪುಚ್ಛಂ ಜಗೃಹೇ ಕರೇಣ ಯಥಾಪರಾಧಂ ನನು ದಂಡದಾತ ನಿರಾಗಸಂ ಕಂಬರ ಎನ್ನ ಶೌರಿ. ಅದರಲ್ಲಿ ಸರ್ಪದ ತಲೆಯನ್ನ ತುಳಿದ, ಪುಚ್ಛವನ್ನ ಹಿಡಿದ, ಪುಚ್ಛದಲ್ಲಿ ವಿಷ ಇಲ್ಲ, ಅದೇನು ತಪ್ಪು ಮಾಡಿಲ್ಲ, ಅದಕ್ಕೆ ಪುಚ್ಛವನ್ನ ಮೇಲಕ್ಕೆ ಹಿಡ್ದ. ತಪ್ಪು ಮಾಡಿದ್ದೆ ವಿಷಭರಿತವಾದ ಮುಖ ಅದನ್ನು ತುಳಿದ. ಅದಕ್ಕೆ ಹಿಡ್ತಾರೆ, ಸದಂದ ಶೋಕಸ್ಯ ಮುಖಂ ಬಿಬಿಂದನ್ ತದೀಯ ಪುಚ್ಛಂ ಜಗೃಹೇ ಕರೇಣ. ಅಂದರೆ ನಾವು ಯಾರಾದರೂ ವ್ಯಕ್ತಿ ಜೊತೆಗೆ ನಾವು ವ್ಯವಹಾರ ಮಾಡುವಾಗ ವ್ಯಕ್ತಿ ಕುರಿತು ನಮ್ಮ ರಿಯಾಕ್ಷನ್ ಹೇಗಿರಬೇಕು ಅಂದರೆ, ಅವರಲ್ಲಿ ಗುಣ ಇದ್ದರೆ ಅದನ್ನು ಎತ್ತಿ ಹಿಡಿಬೇಕು. ನಾವು ಯಾರನ್ನಾದರೂ ಏನಾದರೂ ನಾವು ಅನ್ನಬೇಕಾದರೆ ಅವರ ಗುಣವನ್ನು ಮೊದಲು ಹೇಳಬೇಕಂತೆ, ಇವರಲ್ಲಿ ಹೌದು ಈ ಗುಣವಿದೆ ಅಂತ ಹೇಳಬೇಕು, ನಂತರ ದೋಷವನ್ನು ಹೇಳಬೇಕು. ಗುಣವನ್ನು ಎತ್ತಿ ಹಿಡಿಬೇಕು, ದೋಷವನ್ನು ತೋರಬೇಕು, ಅದನ್ನು ಹೇಳ್ತಾ ಬರ್ತಾ ಇದ್ದಾರೆ. ಯಥಾಪರಾಧಂ ನನು ದಂಡದಾತ ಅನ್ನ ಹೇಳ್ತಾರೆ ಭಗವಂತ. ಅಪರಾಧಕ್ಕೆ ತಕ್ಕಂತೆ ಶಿಕ್ಷೆ ಕೊಡ್ತಾನೆ, ಅಪರಾಧ ಇಲ್ಲದ್ರೆ ಶಿಕ್ಷೆ ಕೊಡಲ್ಲ. ಆಗ ಆ ಅಪರಾಧವು ಕೂಡ ಎಂಥದ್ದು, ಎಷ್ಟು ಅಪರಾಧ ಇದ್ರೆ ಅಂಥ ಶಿಕ್ಷೆ ಕೊಡ್ತಾನಷ್ಟೆ, ಚಿಕ್ಕದಕ್ಕೆ ದೊಡ್ಡ ಶಿಕ್ಷೆ ಆ ಥರ ದೇವರು ಕೊಡಲ್ಲ. ನಿರಾಗಸಂ ಕಂಬರ ಎನ್ನ ಶೌರಿಹಿ, ಶೌರಿಹಿ ಭಗವಂತ ತಪ್ಪು ಮಾಡದೇ ಇರುವವನನ್ನ ಹೇಗೆ ರಕ್ಷಣೆ ಮಾಡದೇ ಇರ್ತಾನೆ. ಅಷ್ಟೇ ಅಲ್ಲ, ಇಲ್ಲಿ ಬೇರೆ ಬೇರೆ ಅಲ್ಲ, ಒಂದೇ ವ್ಯಕ್ತಿಯಲ್ಲಿ ತಪ್ಪು ಮಾಡದೇ ಇರುವ ಭಾಗವನ್ನ ದೇವರು ಎತ್ತಿ ಹಿಡಿಯುತ್ತಾನೆ, ತಪ್ಪು ಮಾಡಿದ ಭಾಗವನ್ನು ಮಾತ್ರ ಶಿಕ್ಷೆ ಮಾಡ್ತಾನೆ. ಅದಕ್ಕೆ ದೇವರಿಗೆ ನಮ್ಮ ಸುಗುಣಗಳು ಗೊತ್ತಿರುತ್ತೆ, ದುರ್ಗುಣಗಳು ಗೊತ್ತಿರುತ್ತೆ, ಆದ್ದರಿಂದ ಸುಗುಣಗಳನ್ನ ಎತ್ತಿ ಹಿಡಿದೇ ಇಡುತ್ತಾನೆ. ಲೋಕ ನಮ್ಮಲ್ಲಿರುವಂತಹ ದುರ್ಗುಣಗಳನ್ನ ಮಾತ್ರ ನೋಡಿ ಸುಗುಣಗಳನ್ನ ತ್ಯಾಗ ಮಾಡಿ ಆ ದುರ್ಗುಣಗಳನ್ನ ಮಾತ್ರ ಎತ್ತಿ ಹಿಡಿದು ನಮ್ಮ ಮೇಲೆ ಕಲ್ಲು ಹಾಕುತ್ತೆ. ಇದು ಎಲ್ಲರಿಗೂ ಅನುಭವ ಲೋಕದಿಂದ, ಲೋಕ ಅಂದ್ರೆ ಎಲ್ಲರೂ ಎಲ್ಲ, ದೇವರು ಹಾಗಲ್ಲ. ಯಾರಿಗೆ ಯಾರಲ್ಲಿ ಸುಗುಣ ಇದೆ ಅದನ್ನು ಎತ್ತಿ ಹಿಡಿಯುತ್ತಾನೆ, ದುರ್ಗುಣವಿದೆ ಅದನ್ನು ತೆಗೆದು ಬಿಡ್ತಾನೆ. ವ್ಯಕ್ತಿಗೆ ತೊಂದರೆ ಕೊಡಬೇಕೆಂಬ ಉದ್ದೇಶಪೂರ್ವಕವಾಗಿ ಮಾಡಲ್ಲ. ನಾವು ಇನ್ನೊಬ್ಬರನ್ನ ಅವರ ದೋಷಗಳನ್ನು ಎಣಿಸಲಿಕ್ಕೆ ಹೋಗ್ತೀವಿ, ಅವರ ದೋಷಗಳನ್ನು ನಾವು ಹೇಳೋ ಕಾಲಕ್ಕೆ ಕೇವಲ ಈ ದೋಷ ಇದೆ ಅಂತ ಹೇಳೋದು ಉದ್ದೇಶ ಇರಲ್ಲ. ಹಲ್ ಹಲ್ ಕಡಿದು ಇವರೇ ಮಾಡಿದ್ರು ಅಂತ, ಎರಡು ಮೂರು ತಪ್ಪು ನಾವು ಮಾಡ್ತೀವಿ, ಅವರು ಒಂದು ತಪ್ಪು ಮಾಡಿರ್ತಾರೆ, ನಾವು ಎರಡು ಮೂರು ತಪ್ಪು ಮಾಡ್ತೀವಿ ಏನದು ಅಂದರೆ, ಅವರ ದೋಷ ಅವರು ಸ್ವತಂತ್ರವಾಗಿ ಆ ದೋಷವನ್ನು ಮಾಡಿದರು ಅಂತ, ಆ ದುಷ್ಟ ಕಾರ್ಯ ಮಾಡಿ ಸ್ವತಂತ್ರವಾಗಿ ಅಂತ ನಾವು ಆರೋಪ ಮಾಡಿ ಹೇಳ್ತೀವಿ. ಎರಡನೇದು, ನಮ್ಮ ದ್ವೇಷವನ್ನು ಅದರಲ್ಲಿ ಸೇರಿಸಿ ಬೈತೇವೆ. ಕೃಷ್ಣ ಹಾಗಲ್ಲ, ಕೃಷ್ಣನಿಗೆ ಯಾರ ಮೇಲೂ ದ್ವೇಷವಿಲ್ಲ. ಕೃಷ್ಣನ ಆ ವಿಶೇಷ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಅದರಿಂದ ನಾವು ಕೃಷ್ಣನಿಗೆ ಶರಣಾಗತರಾದರೆ ಅಂತರಂಗದಲ್ಲಿ ಅವ ನಮ್ಮನ್ನ ಲೋಕದವರಂತೆ ಹೇ ಅಂತ ಹೀಯಾಡಿಸಮನ ಏನು ಮಾಡಲ್ಲ. ಒಳ್ಳೆತನ ಇದ್ದರೆ ಅದನ್ನು ಖಚಿತವಾಗಿ ಮೇಲೆ ಕೆಡಿತಾನೆ, ಏನು ದೋಷವಿದ್ರೆ ದೋಷ ತೆಗೆದು ಬಿಡುತ್ತಾನೆ. ಅದಕ್ಕೆ ದೇವರ ಮುಂದೆ ಶರಣಾಗತರಾಗಲಿಕ್ಕೆ, ದೇವರ ಮುಂದೆ ನಮ್ಮ ಗುಣದೋಷಗಳನ್ನು ಎಲ್ಲ ಗೊತ್ತಿರುವಂಥ ದೇವರ ಮುಂದೆ ಗುಣದೋಷಗಳನ್ನು ಹೇಳಿಕೊಳ್ಳಿಕ್ಕೆ ಯಾವ ಸಂಕೋಚ ಬೇಡ. ಶರಣಾಗತ ರಕ್ಷಕ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಹೇಳ್ತಾ ಇದ್ದಾರೆ, ವೈಷ್ಣವರು ವಿಶೇಷವಾಗಿ ನಾನಾ ವೈಷ್ಣವರಾದರೂ ಅವರವರ ಹಿಂದಿನ ಕರ್ಮಾನುಸಾರ ಈಗಲೂ ಅನೇಕ ತಪ್ಪುಗಳು ಮಾಡಬಹುದು. ಆ ಮಾಡಿದಾಗ ಕೃಷ್ಣ ಯಾವ ಭಾಗ ಗಮನ ಕೊಡುತ್ತಾನೆ ಅಂದರೆ, ಅವರು ನನ್ನ ಭಕ್ತರು ಸಜ್ಜನರು ಎಂಬುದನ್ನು ನೋಡಿ ಅದಕ್ಕೆ ತಕ್ಕಂತೆ ಅವರ ತಪ್ಪುಗಳಿಗೆ ಶಿಕ್ಷೆ ಕೊಡ್ತಾನೆ. ಅದೇ ತಪ್ಪು ಸ್ವಭಾವತಃ ದುಷ್ಟರಾಗಿರ್ತಕ್ಕಂಥ ದೈತ್ಯಾದಿಗಳು ಮಾಡಿದರೆ ಶಿಕ್ಷೆಯೇ ಬೇರಾಗಿರುತ್ತೆ ದೇವರು ಕೊಡೋದು. ಇಲ್ಲಿ ಭಕ್ತರಿಗೆ ದೇವರು ಕೊಡೋ ಶಿಕ್ಷೆ ಬೇರೆದೇ ಆಗಿರುತ್ತೆ. ಯಾಕೆ, ಸ್ವಭಾವತಃ ಒಳ್ಳೆಯವ, ಆದರೆ ಅವನ ಕರ್ಮಾನುಸಾರ ಹೀಗಾಯಿತು, ಆ ದೋಷ ತೆಗೀಬೇಕು ಅಂತ ಶಿಕ್ಷೆ ಅಲ್ಪ ಮಾಡಿಬಿಡ್ತಾನೆ ಭಗವಂತ ಎಂಬುದನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ಭಗವಂತನಲ್ಲಿ ಭಕ್ತಿ ಇದ್ದರೆ ನಮಗೆ ಸ್ವಾಮಿ ರಕ್ಷಣೆ ಮಾಡಿಯೇ ಮಾಡ್ತಾನೆ ನಮ್ಮನ್ನು, ಆ ದೋಷಗಳನ್ನು ತೆಗೆದೇ ತೆಗಿತಾನೆ ಅಂತ ಅವನ ಶರಣಾಗತರಾಗಬೇಕು. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ವಿದಾರಯನ್ನಪ್ಪಹಿ ರಾಜಮೌಲಿಂ ಕರೇಣ ಪಸ್ಪರ್ಶ ತಮಾರ್ಥ ಬಂಧು ನಿಜೇಶು ಶಿಕ್ಷಾಪಿಹಿ ತಸ್ಯ ವಿಷ್ಣೋ ಪರಂಪರಾನುಗ್ರಹ ಹೇತುರೇವಾ. ಅಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಭಕ್ತನನ್ನ ಕೈಯಿಂದ ತುಳಿತಾ ಇದ್ದಾನೆ. ಹೇಳ್ತಾರೆ, ವಿದಾರಯನ್ನಪಿ ಅಹಿರಾಜ ಮೌಲಿಂ, ತಲೆಯನ್ನು ಹೊಡಿತ ಸೀಳುವಂತೆ ಮಾಡ್ತಾ ಇದ್ದಾನೆ. ಕರೇಣ ಪಸ್ಪರ್ಶ ತಮ ಆರ್ತ ಬಂಧು, ಆ ಏಟಿಗೆ ಆರ್ತನಾಗುವಾಗ ಅಂದರೆ ಆ ಆರ್ತತೆ ದುಃಖ ಕಡಿಮೆ ಮಾಡಲಿಕ್ಕೆ ಎಂಬಂತೆ ಕೈಯನ್ನು ಮುಟ್ಟಿದ. ಹೇಗೆ ಡಾಕ್ಟರ್ ತಾನು ಈ ಕೊಯ್ಯುವಂಥ ಚಾಕು ಮೊದಲಾದ್ದರಿಂದ ಕೊಯ್ತಾ ಇರುವಾಗ ನೋವಂತೂ ಹಾಗೆ ಆಗುತ್ತೆ ಆ ಪೇಷಂಟಿಗೆ, ಆ ಪೇಷಂಟ್ ಅಂದು ಡಾಕ್ಟರ್ ಶರಣಾಗತರಾಗಿರ್ತಾನಪ್ಪ, ಏನು ಬೇಕಾದರೂ ಮಾಡಿರಪ್ಪ ನಿಮ್ಮ ಕೈಯಾಗಿದ್ದೀನಿ ನಾನು. ಅದಕ್ಕೆ ಆ ಪೇಷಂಟನ್ನು ನೋಡುತ್ತಾನೆ ಡಾಕ್ಟರು, ಕೊಯ್ಯೋದೇನ ಕೊಯ್ತಾನೆ, ಸ್ವಲ್ಪ ಇಂಜೆಕ್ಷನ್ ಕೊಡ್ತಾನೆ ನೋವು ಗೊತ್ತಾಗದಂತೆ. ಹಾಗೆ ಕಾಲಿಯನಿಗೆ ಏನು ಏಟು ಹಾಕ್ತಾ ಇದ್ದಾರೆ, ಆ ವಿಷ ಬರ್ತಾ ಇದೆ, ರಕ್ತವೂ ಬರ್ತಾ ಇದೆ, ತಲೆ ಸೀಳು ಹೋಗ್ತಾ ಇದೆ, ಆಪರೇಷನ್ ನಡೀತಾ ಇದೆ. ಜೊತೆಗೆ ತನ್ನ ಕೈ ಸ್ಪರ್ಶದಿಂದ ತಡೆಯುವಂತಹ ಶಕ್ತಿ ಕೊಡತಾ ಇದ್ದಾನೆ ಕೃಷ್ಣ. ಅದ್ಭುತ ವಾದಿರಾದರೂ ಆ ದೃಷ್ಟಿಕೋನ ತುಂಬಾ ಚೆನ್ನಾಗಿ. ನಮಗೂ ಕೃಷ್ಣ ಕಷ್ಟಗಳನ್ನ ಕೊಟ್ಟು ಕೊಟ್ಟು ನಿರ್ದಾಕ್ಷಿಣ್ಯ ಕೊಡ್ತಾನೆ. ಭಕ್ತರಾದರೂ ಸರಿ ಕಷ್ಟಗಳನ್ನು ಕೊಟ್ಟೇ ಕೊಡ್ತಾನೆ. ನಾವು ಕೇಳ್ತೀವಿ ಇಷ್ಟು ದೇವರಿಗೆ ಎಲ್ಲ ಮಾಡ್ತೀವಿ, ಎಲ್ಲ ನಮ್ಗೆ ಯಾಕೆ ಕಷ್ಟ ಕೊಡ್ತಾನೀತ, ಹಿಂಗ್ಯಾಕೆ ಮಾಡ್ದ, ಹಾಗ್ಯಾಕೆ ಮಾಡ್ದ, ಏನೋ ಮಾಡಿರ್ತೀವಿ ನಾವು ಅಲ್ವಾ, ಅದಕ್ಕೆ ತಕ್ಕಂತೆ ಕೊಡ್ತಾ ಇದ್ದಾನೆ. ಎರಡು ಮಾತು, ಅದರಲ್ಲೂ ಏನು ಮಾಡ್ತಾನೆ, ತಡೆಯುವಂತೆ ತನ್ನ ಹಿತವಾದ ಕರಸ್ಪರ್ಶ ಕೊಡುತ್ತಾನೆ ನಮಗೆ. ಆದ್ದರಿಂದ ನಮಗೆ ಅವನು ನಮಗೆ ಆ ಶಿಕ್ಷಾ ಕೊಡುವಾಗಲೇನೆ ರಕ್ಷಾ ಮಾಡುತ್ತಾ ಇರೋದು ಅನುಭವಕ್ಕೆ ಬರಲ್ಲ, ಒಳಗೊಳಗೆ ರಕ್ಷಾ ಮಾಡ್ತಾ ಇರ್ತಾನೆ. ಕೆಲವೊಮ್ಮೆ ತಿಳಿಸ್ತಾನೆ, ನೋಡಪ್ಪ ನಿನಗೆ ಶಿಕ್ಷಾ ಮಾಡಿದ್ದೇನು ಸತ್ಯ, ರಕ್ಷಾ ಮಾಡಿದ್ದು ನೋಡು. ಅವನು ಒಳಗೆ ಏನು ಮಾಡುತ್ತಾನೆ ಎಂಬುದು ನಮಗೆ ಗೊತ್ತಾಗಲ್ಲ, ಅದೇ ಟಫ್ ಸಬ್ಜೆಕ್ಟ್. ಅವನು ಒಳಗೊಳಗೆ ಹೇಗೆ ನಮಗೆ ಅನುಗ್ರಹ ಮಾಡುತ್ತಾನೆ ಎಂಬುದು ಬಹಳ ಟಫ್ ಸಬ್ಜೆಕ್ಟ್. ಮೇಲೆ ಶಿಕ್ಷಾ ಮಾಡಿದಂತೆ ಇರುತ್ತೆ, ಒಳಗೊಳಗೆ ನಮಗೆ ಎಂದು ಜೀವನದಲ್ಲಿ ಸಿಗದೇ ಇರುವಂತಹದ್ದನ್ನು ಸಿಗುವಂತೆ ಮಾಡ್ತಾ ಇರ್ತಾನೆ. ಜೀವನದಲ್ಲಿ ಸಿಗದೇ ಇರುವಂಥದ್ದನ್ನೆಲ್ಲ ಸಿಗುವಂತೆ ಮಾಡ್ತಿರ್ತಾನೆ, ಮೇಲ್ನೋಟಕ್ಕೆ ಶಿಕ್ಷಾ ಕೊಟ್ಟಂತೆ ಮಾಡ್ತಾ ಇರ್ತಾನೆ. ಅವನ ಕರುಣ, ಒಳಗೊಳಗಿನ ಕರುಣ ದೇವರದ್ದು ಬಹಳ. ಅದನ್ನ ನಮ್ಮ ವಾದಿರಾಜ ಗುರು ಸಾರ್ವಭೌಮರು ಹೇಳ್ತಾರೆ, ನಿಜೇಶು ಶಿಕ್ಷಾಪಿ ತಸ್ಯ ವಿಷ್ಣೋ ಪರಂಪರಾನುಗ್ರಹ ಹೇತುರೇವ. ಅವ್ರು ಶಿಕ್ಷಾ ಮಾಡೋದು ಕೂಡ ಒಂದು ಹೇಗಿರುತ್ತೆ ಅಂದ್ರೆ ಪರಾನುಗ್ರಹ, ವಿಶೇಷ ಅನುಗ್ರಹ ಮಾಡಲಿಕ್ಕೆ ತಾನು ಶಿಕ್ಷಾ ಕೊಡ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ತಸ್ಯ ವಿಷ್ಣೋ ನಿಜೇಶು ಭಕ್ತೇಶು ಶಿಕ್ಷಾಪಿ, ನಿಜ ಭಕ್ತರಲ್ಲಿ ಶಿಕ್ಷಾ ಏನು ಮಾಡ್ತಾನಲ್ಲ ಶಿಕ್ಷಾ ಕೂಡ ಪರಂ ಎಂಥದ್ದು ಶ್ರೇಷ್ಠವಾದ್ದು, ಅತಿಶಯೇನ ಪರಾನುಗ್ರಹ ಹೇತುರೇವ, ಅತಿಶಯವಾಗಿ ಪರಾನುಗ್ರಹ ಹೇತು. ಏನು ಪರಾನುಗ್ರಹ ಹೇತು ಅಂತ ಹೇಳ್ತಾ ಇದ್ದಾರೆ, ಉತ್ತಮ ಅನುಗ್ರಹ ಕಾರಣಮೇವ. ಅಂದ್ರೆ ಅವನದ್ದೇ ಉತ್ತಮವಾದ ಅನುಗ್ರಹ ಮಾಡಲಿಕ್ಕೆ ಮಾಡಿದ ಶಿಕ್ಷಾ. ಅಷ್ಟೇ ಅಲ್ಲ, ಪರಾನುಗ್ರಹ ಅಂದ್ರೆ ಉತ್ತಮರಾದ ಜ್ಞಾನಿಗಳ ಅನುಗ್ರಹ ಆಗುವಂತೆ ಮಾಡುತ್ತೆ. ಇಲ್ಲಿ ಏನ್ ಮಾಡಿದ್ದ ಹೇಳ್ರಿ, ಸುಮ್ಮನೆ ಹೇಳೋದಲ್ಲ, ಹೇಳ್ತಾರೆ ಅದು ಯಾರ ಬಾಯಿ ಅಂತ ಹೇಳಬೇಕು. ನಮ್ಮ ಅದಮ್ಮಾರ ಮಠದಲ್ಲಿ ನನ್ನ ಗುರುಗಳು, ಈಗಿನ ದೊಡ್ಡವರು, ಅವರ ಗುರುಗಳು, ಅವರು ಏನಾದರೂ ಅವರ ಕೆಳಗೆ ಒಬ್ಬ ಅವರು ಅಸಿಸ್ಟೆಂಟ್ ಇರ್ತಾ ಇದ್ರು, ಒಳ್ಳೆ ವ್ಯಕ್ತಿ, ತುಂಬ ಸೇವಾ ಮಾಡ್ತಾ ಇದ್ರು. ಯಾವಾಗಾದ್ರೂ ಸ್ವಾಮಿಗಳು ಸಿಟ್ಟು ಬಂದ್ಬಿಟ್ರೆ ಹೊಡೆದು ಬಿಡ್ತಾರೆ, ಏನಾದರೂ ಸ್ವಲ್ಪ ಕೇಳಿ ಹೇ ಹಾಗ್ಯಾಕೆ ಮಾಡ್ತೀವಿ ಅಂತ. ಹೊಡೆಯೋದು ಹೇಗೆ ಹೊಡಿತಾ ಇದ್ರು, ಕೈಯಿಂದ ಎಂದು ಹೊಡಿತಾ ಇದ್ರು, ಅವರು ಹೇಗೆ ಹೊಡಿತಾ ಇದ್ರು ಅಂದರೆ, ತುಳಸಿ ಸರ, ಅವರ ಒಳ್ಳೆ ಬೆಳ್ಳಿ ಚೆನ್ನಾಗಿ ದಪ್ಪಕ್ಕೆ ಹಾಕಿರ್ಬೇಕು ಅಂತ ತುಳಸಿ ಸರ ತಗೊಂಡು ಏಟ್ಕೊಳ್ತಿದ್ರು. ಅದು ಏನು ಮತ್ತ ಮುಖಲ್ಲ ಚಚ್ಚು ಹೋಗಿ ಹಾಗಲ್ಲ, ಏ ಕೊಟ್ಟರದು ಕೊಟ್ಟರು ಏ ಹಾಗಕ್ಕೆ ಮಾಡ್ತಾರೆ. ಸರಿ, ಮುಂದೇನು, ಯಾವಾಗಾದ್ರೆ ಆ ತುಳಸಿ ಸರದಿಂದ ಬಾರಿಸಿದ್ರು ಆ ತುಳಸಿ ಸರ ಅವ್ರಿಗೆ, ಏಟು ಬಿದ್ದವ್ರಿಗೆ ಇನ್ನ ಖುಷಿ, ಸ್ವಾಮಿ ಇನ್ನೇ ಎರಡು ಸಲ ಹೊಡಿರಿ, ಏಟಿನೂ ಹೆಚ್ಚೇನು ಬಿದ್ದಿಲ್ಲ ಅದು. ಆದರೆ ವಿಶೇಷವಾಗಿ ತುಳಸಿ ಸರ ಎಷ್ಟು ಕಾಸ್ಟ್ಲಿ ರೀ ಅಂಥದ್ದು ಕೊಟ್ಬಿಡ್ತಾರೆ, ಏ ತಗೊಳ ನಿಂದೇ ಅದು. ಹೌದು, ಭಕ್ತರೇ ಹೀಗಿದ್ರು, ದೇವರೇ ಹೇಗಿರ್ಬೇಕು. ಇಲ್ಲೇನು ಮಾಡಿದೆ ಕೃಷ್ಣ ಹೇಳ್ತಾ ಇದ್ದಾರೆ, ಅವರ ಪತ್ನಿಯರು ಬಂದು ಸ್ತೋತ್ರ ಮಾಡುತ್ತೆ, ಅಯ್ಯ ನಿನ್ನ ಪಾದ ಧೂಳಿಯನ್ನ ಧಾರಣ ಮಾಡಬೇಕೆಂಬ ಹಂಬಲದಿಂದ ಲಕ್ಷ್ಮೀ ದೇವಿ ಅನೇಕ ಕಾಲ ತಪಸ್ಸು ಮಾಡಿದ್ದಾಳಯ್ಯ, ನಿನ್ನ ಪಾದ ಧೂಳಿ ಸಾಕ್ಷಾತ್ತಾಗಿ ಧಾರಣೆ ಮಾಡಬೇಕು ಅಂತ. ಮತ್ತೆ ನಮ್ಮ ಗಂಡ ಈತ ಏನು ಪುಣ್ಯ ಮಾಡಿದನೋ ಗೊತ್ತಿಲ್ಲ ನಮಗೆ, ನೀನು ಕುಣಿಯೋದು ಹೊಡೆಯೋದು ಮಾತ್ರ ಕಾಣಿಸ್ತಾ ಇದೆ, ನೀನು ಯಾರಿಗೂ ಸಿಗದ ವ್ಯಕ್ತಿ ಎಂಬುದು ಕಾಣಿಸ್ತಾ ಇಲ್ಲ, ನಿನ್ನ ಪಾದ ಸ್ಪರ್ಶ ಈತನ ತಲೆಗಾಗ್ತಾ ಇದೆ, ಆ ಧೂಳಿಯೆಲ್ಲ ಈತನ ತಲೆಗಾಗ್ತಾ ಇದೆ ಎಂಬುದು ಗೊತ್ತಾಗ್ತಾ ಇಲ್ಲ, ಅದೆಂಥ ಪರಮಾನುಗ್ರಹ ಮಾಡಿದೆಯಪ್ಪ ಈತನಿಗೆ. ಅಂದರೆ ಈತ ಏನು ವಿಶೇಷವಾಗಿ ತಪಸ್ಸು ಮಾಡಿದ್ರು ಹೃದಯದಲ್ಲಿ ಕಾಣಿಸ್ತಾ ಇದ್ದಿಲ್ಲ, ಈತ ಇನ್ನೇನು ಯಾವ ಜನ್ಮದಲ್ಲಿ ತಪಸ್ಸು ಮಾಡಿದ್ದಾನೋ, ಈಗ ಶಿಕ್ಷಾ ಮಾಡಬೇಕಂದ ಚೂರು ಚಿಕ್ಕದ ನೆಪ, ವಿಷ ಹೆಚ್ಚು. ಹಾವಿಗೆ ವಿಷ ಅಲ್ಲದೆ ಅಮೃತ ಬರುತ್ತೆ ಬಾಯಿಂದ? ಹಾವಿಗೆ ವಿಷವೇ ಬರುತ್ತೆ. ಆ ವಿಷ ಬರುವಾಗ ಆ ವಿಷ ಬಂತಲ್ಲ ಅಂದ ನೆಪದಿಂದ, ವಿಷ ಬಂತಲ್ಲ ಅಂತ ನೆಪದಿಂದ ಯುದ್ಧ ಪರಮಾನುಗ್ರಹ ಮಾಡಿದ್ದಪ್ಪ, ಶಿಕ್ಷಾ ಮಾಡುವ ನೆಪದಿಂದ ನಿನ್ನ ಪಾದ ಧೂಳಿ ಕೊಟ್ಟಿಯೋ ಮಹಾರಾಯ, ಇಂಥ ಪರಮಾನುಗ್ರಹ. ಇದು ಅವರ ಹೆಂಡತಿಯಲ್ಲಿ ಗೊತ್ತಾಯ್ತು. ಕೃಷ್ಣನಕ್ಕ, ಓ ಗೊತ್ತಾಯ್ತಾ, ಇವು ನನ್ನ ಭಕ್ತ. ಅದಕ್ಕೆ ಇವನಿಗೆ ತುಂಬಾ ಕಾಲದಿಂದ ನನ್ನ ಸ್ಪರ್ಶ ಮಾಡಬೇಕು, ನನ್ನ ಪಾದ ಧೂಳಿ ಸಾಕ್ಷಾತ್ತಾಗಿ ನನ್ನ ಕಾಲಿಂದಲೇ ತಗೋಬೇಕು ಅಂತೆಲ್ಲ ಬಯಕೆಗಳು ಇವನಿಗಿತ್ತು. ಆದರೆ ಡೈರೆಕ್ಟ್ ಕೊಟ್ಬಿಟ್ರೆ ತುಂಬಾ ಕಾಂಪ್ಲಿಕೇಶನ್ಸು, ಎಲ್ಲರೂ ಕ್ವಶನ್ಸು ಬರುತ್ತಪ್ಪ. ಅದಕ್ಕೆ ಶಿಕ್ಷಾ ಮಾಡೋ ನೆಪದಿಂದ ಇವನ್ ತಲೆಗೆ ನನ್ನ ಕಾಲು ಹಚ್ಚಿಬಿಟ್ರೆ ಒಳಗೊಳಗೆ ಆನಂದ ಪಡ್ತಾನೆ. ಮುಂದೆ ಇವ ಧ್ಯಾನಕ್ಕೆ ಕೂತಾಗೆಲ್ಲ ಸಜ್ಜೀವ ನನ್ನ ಭಕ್ತ ಇವ, ನನ್ನನ್ನು ಧ್ಯಾನ ಮಾಡೋ ಕಾಲಕ್ಕೆ ನನ್ನ ತಲೆ ಸ್ಪರ್ಶ, ನನ್ನ ಕಾಲು ಅವನ ತಲೆಗೆ ಸ್ಪರ್ಶ ಆದದ್ದು ಅವನಿಗೆ ಆ ಮೈಯೆಲ್ಲ ನವಿರು ಹೇಳ್ತಾ ಇರ್ದು, ಓಹೋ ಈ ತಲೆ ಮೇಲೆ ತಾನೇ ಸ್ವಾಮಿ ಕುಣದದ್ದು ಅಂತ. ಆ ಧೂಳಿ ಎಲ್ಲ ಹಾಗೆ ಪರ್ಮನೆಂಟ್ ಆಗಿರುವಂತೆ ಮಾಡಿದ್ದೇನೆ. ದೇವರ ಪಾದ ಧೂಳಿ ಅಂದ್ರೆ ನಮ್ ತರ ಧೂಳಿ ಅಲ್ಲ, ಅವನೇ ಅವನ ಧೂಳಿ. ಲಕ್ಷ್ಮೀದೇವಿ ಆ ಧೂಳಿ ರೂಪದಲ್ಲಿ ಇರ್ತಾಳೆ. ಅದರಿಂದ ಅಂಥ ದೇವ ಪರಮಾನುಗ್ರಹ ಕಾಲಿಯನಿಗೆ ಮಾಡಿದ. ಮೇಲ್ನೋಟಕ್ಕೆ ಶಿಕ್ಷಾ ಅಂತಿತ್ತು, ಒಳಗೆ ರಕ್ಷಾ ಮಾಡ್ತಾ ಇದ್ದಾನೆ. ಹಾಗೆ ನಮಗೂ ಸ್ವಾಮಿ ಏನೇನು ಶಿಕ್ಷಾ ಅಂತ ಮಾಡ್ತಿರ್ತಾನೆ, ಒಳಗೆ ಏನೋ ರಕ್ಷಾ ಇರುತ್ತೆ, ಅದು ನಮಗೆ ಅರ್ಥ ಆಗಿರಲ್ಲ. ಅರ್ಥ ಮಾಡಿಸುವರು ಗುರುಗಳು. ನೋಡಪ್ಪ ನಿನಗಿಂಥ ಶಿಕ್ಷಾ ಕೊಡ್ಲಿಕ್ಕೆ ನೋಡ್ದ, ಇಂಥ ಅನುಗ್ರಹ ಆಯ್ತು ನೋಡು ಅಂತ ಸ್ವಾಮಿ ಗುರುಗಳ ಮೂಲಕ ತಿಳಿಸ್ತಾನೆ. ಗುರುಗಳು ಹೊರಗಿನವರು ಆಗಿರಬಹುದು, ಒಳಗೆ ಕೂತಿದ್ದವರು ಆಗಿರಬಹುದು. ಆ ರೀತಿಯಾಗಿ ಕೃಷ್ಣನ ಒಂದೊಂದು ಚರ್ಯಗಳನ್ನು ವಿಶ್ಲೇಷಣೆ ಮಾಡಿ ನಮಗೆ ಬೇಕಾಗಿರತಕ್ಕಂತಹ ಗುಣ ರೂಪ ಕ್ರಿಯೆಗಳ ಚಿಂತನೆ ಏನಿದೆ ಅದರಲ್ಲಿ ದೇವರ ಕ್ರಿಯಾಚಿಂತನ, ಗುಣಚಿಂತನ, ರೂಪಚಿಂತನ ಈ ಮೂರನ್ನೂ ಅದ್ಭುತವಾಗಿ ಅಮೃತದಂತೆ, ಮೂರು ಅಮೃತಗಳಿವು. ಭಗವಂತನ ರೂಪಚಿಂತನ ಒಂದು ಅಮೃತ, ಭಗವಂತನ ಗುಣಚಿಂತನ ಒಂದು ಅಮೃತ, ಹಾಗೆ ಭಗವಂತನ ಕ್ರಿಯಾಚಿಂತನೆ ಒಂದು ಅಮೃತ. ಆ ಮೂರು ಅಮೃತಗಳನ್ನು ಒಂದೇ ಗ್ರಂಥದಲ್ಲಿಟ್ಟು ಧಾರೆ ಕೊಟ್ಟವರು ನಮ್ಮ ವಾದಿರಾದ ಗುರು ಸಾರ್ವಭೌಮ. ಏನು ಹೇಳಬೇಕು ಅವರ ಆ ಶೈಲಿಗೆ, ಆ ವಿವರಣೆ ಮಾಡುವ ರೀತಿಗೆ. ಕೇವಲ ಇದು ಒಂದು ಕಥಾ, ಒಂದು ಕಾವ್ಯ ಮಾತ್ರ ಅಲ್ಲ, ಉಪಾಸಕರಿಗೆ ಅದ್ಭುತವಾದ ಅಮೃತದ ಔತಣ ಕೊಟ್ಟಿದ್ದಾರೆ ನಮ್ಮ ವಾದಿರಾದರು ಅಂತ ನೋಡಿದವರಿಗೆ ಗೊತ್ತಾಗುತ್ತೆ ಆಳವಾಗಿ, ಅವರು ತಿಳಿಸಿದವರಿಗೆ ಗೊತ್ತಾಗುತ್ತೆ ಎಂಬಲ್ಲಿ ಶ್ರೀಕೃಷ್ಣ ಅರ್ಪಣಮಸ್ತು. ಮುಂದೆ ಸ್ವಲ್ಪ ಹೊತ್ತಿಗೆನೆ ತೀರ್ಥ ಪ್ರಬಂಧವನ್ನು ನೋಡೋಣ.